ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸರ್ಣಸೆ ಉತ್ತುಂಗವಾಕ್ತರಂಗಾಯ ನಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಭೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀಲಾಕರಾಚಿತಾನಂತಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾ ಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾರಿಣಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾ ಮಾನ್ಯಾನ್ ಮುನೀನ್ ನುಮಃ. ವಾದಿರಾಜ ಪದದ್ವಂದ್ವ ವಾರಿಜ ಸಪ್ತಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತೇವಾ ಶಮಥೋಬಿಂಬಸನ್ನಿಧೌ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಕ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬೆಳಿಗ್ಗೆ ಆಧ್ಯಾತ್ಮಿಕ ಯಜ್ಞ ಅನುಸಂಧಾನ ಬೃಹತೀ ಸಹಸ್ರದ ಚಿಂತನೆಯನ್ನು ಸ್ವಲ್ಪ ನೋಡಿದ್ರು. ಆ ಬೃಹತೀ ಸಹಸ್ರ ಚಿಂತನೆಯನ್ನೇ ಚೂರು ಮುಂದುವರಿಸಿದರೆ ಐತರೇಯ ಉಪನಿಷತ್ತಿನಲ್ಲಿ ಬೃಹತೀ ಸಹಸ್ರದ ಚಿಂತನೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಯಜ್ಞ ಹಿಂದೆ ದೇವತೆಗಳು ಎಲ್ಲ ಸೇರಿ ಯಜ್ಞವನ್ನು ಮಾಡಿದರು, ಎಲ್ಲ ಋಷಿ ಮುನಿಗಳು ಸೇರಿದರು. ಅಂಥ ಕಾಲಕ್ಕೆ ಅಂದರೆ ಇಂದ್ರದೇವರು ವಿಶೇಷವಾಗಿರತಕ್ಕಂಥ ಸನ್ನಿಧಾನದಿಂದ ಕೂಡಿಕೊಂಡವರಾದರು. ಇಂದ್ರದೇವರೊಳಗೆ ವಾಯುದೇವರು ಮತ್ತು ಭಗವಂತ ಆವಿಷ್ಟರಾದರು. ಆವಿಷ್ಟರಾಗಿ ಯಜ್ಞದಲ್ಲಿ ಋತ್ವಿಜರಾಗಿರತಕ್ಕಂಥ ವಿಶ್ವಾಮಿತ್ರರನ್ನು ಕುರಿತು ಹೇಳಿದ್ದು. ವಿಶ್ವಾಮಿತ್ರರು ಈ ಒಂದು ವಿಶೇಷವಾಗಿರತಕ್ಕಂಥ ಬೃಹತೀ ಸಹಸ್ರ ಋಕ್ಕುಗಳಿಂದ ಭಗವಂತನ ಉದ್ದೇಶವಾಗಿ ಯಾಗವನ್ನು ಮಾಡಿದರು. ಆವಾಗ ಇಂದ್ರದೇವರು ಹೇಳುತ್ತಾರೆ ವಿಶ್ವಾಮಿತ್ರರಿಗೆ, ಇನ್ನೊಮ್ಮೆ ಹೇಳಿ. ಯಾಕೆ ಹಾಗೆ ಹೇಳಿದರು ಅಂದರೆ ಹೇಳುತ್ತಾರೆ, ಬೃಹತೀ ಸಹಸ್ರ ವಿಶೇಷವಾಗಿರತಕ್ಕಂಥ ಭಗವಂತನ ಅನ್ನ, ದೇವರಿಗೆ ಇದು ಅನ್ನ ರೂಪವಾದ್ದು. ಬೃಹತೀ ಸಹಸ್ರವನ್ನು ಯಾರು ಒಂದು ದಿನ ಪಾರಾಯಣ ಮಾಡುತ್ತಾರೋ ಅವರು 9 ಕೋಟಿ ಮಂತ್ರಗಳನ್ನು ಜಪ ಮಾಡಿದ ಫಲ ಬರುತ್ತವರಿಗೆ ಅಂಥ ದೊಡ್ಡದು ಬೃಹತೀ ಸಹಸ್ರ ಋಕ್ಕುಗಳು. ಇದು ಶಸ್ತ್ರ ಮಂತ್ರ ಅಂದರು. ಅಂದರೆ ಋಕ್ಕುಗಳಲ್ಲಿ ಅರ್ಧ ಋಕ್ಕು ಬೇರೆದು, ಇನ್ನೊಂದು ಅದರ ಅರ್ಧ ಋಕ್ಕು ಎರಡು ಋಕ್ಕುಗಳು ತಗೊಂಡು, ಎರಡು ಋಕ್ಕುಗಳು ಅಂದರೆ ಒಂದೊಂದು ಋಕ್ಕಿನಲ್ಲಿ ಎರಡು ಪಂಕ್ತಿಗಳು ಸಾಲುಗಳು, ಅದರಲ್ಲಿ ಒಂದು ಋಕ್ಕಿನ ಮೊದಲನೆಯ ಪಂಕ್ತಿ ಇನ್ನೊಂದು ಋಕ್ಕಿನ ಎರಡನೆಯ ಪಂಕ್ತಿ ಎರಡು ಸೇರಿಸಿ ಒಂದು ಋಕ್ಕಾಗಿ ಮಾಡಿದರೆ ಅದನ್ನು ಶಸ್ತ್ರ ಮಂತ್ರ ಅಂದರು. ಸಾಮಾನ್ಯವಾಗಿ ಇವಾಗ ಚಾಲ್ತಿಯಲ್ಲಿ ಒಂದಿದೆ. ಯಾವುದು? ಮನ್ಯು ಸೂಕ್ತ ಪುರಶ್ಚರಣ ಕ್ರಮ ಹೋಮ ಕ್ರಮ ಸಂಪುಟೀಕರಣ ರೀತ್ಯ. ಅದು ಹೇಗೆ ಮಾಡುತ್ತಾರೆ ಅಂದರೆ ಒಂದು ಋತು ಏನು ಎಸ್ತೇ ಮನ್ಯೋ ಮೇಧದ್ವಜ್ರಸಾಯಕ ಸಹ ಓಜ ಪುಷ್ಯತಿ ವಿಶ್ವ ಮಾನುಷಕ. ಇದು ಅರ್ಧ ಒಂದು ಋಕ್ಕಿನ ಅರ್ಧ ಭಾಗ. ಇನ್ನೊಂದು ಅರ್ಧ ಭಾಗ ಸಾಕ್ಯಾಮದ ಸಮಾರಯಂ ತ್ವಯಾಯುಜ ಸಹಸ್ಕೃತೇನ ಸಹಸಾ ಸಹಸ್ವತ. ಇದು ಎರಡನೇ ಭಾಗ. ಇದು ಮೊದಲನೇ ಋಕ್ಕು. ಕೊನೆ ಋಕ್ಕು ಯಾವುದು ಅಂದರೆ ಸಂಸೃಷ್ಟಂ ಧನ ಉಭಯಂ ಸಮಾಕೃತಮಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯುಃ ಭಿಯಂ ದಧಾನ ಹೃದಯೇ ಸುಶತ್ರ ವಪರಾಜಿತಾಸೋ ಅಪನಿಲಾಯಂತಾ. ಇದು ಕೊನೆಯ ಋಕ್ಕಿನ ಎರಡು ಭಾಗಗಳು. ಅಂಥ ಕಾಲಕ್ಕೆ ಅದನ್ನು ಒಂದು ಶಸ್ತ್ರಮಂತ್ರ ಅಂತ ಮಾಡುತ್ತಾರೆ. ಹೇಗೆ ಅಂದರೆ ಮೊದಲನೆಯ ಋಕ್ಕಿನ ಮೊದಲು ಪಂಕ್ತಿ ಎಸ್ತೇ ಮನ್ಯೋ ಮೇಧದ್ವಜ್ರಸಾಯಕ ಸಹ ಓಜ ಪುಷ್ಯತಿ ವಿಶ್ವ ಮಾನುಷಕು ಅಂತ ಮೊದಲನೆಯ ಋಕ್ಕಿನ ಮೊದಲನೆಯ ಪಂಕ್ತಿ, ಕೊನೆ ಋಕ್ಕಿನ ಕೊನೆ ಪಂಕ್ತಿ ಭಿಯಂ ದಧಾನ ಹೃದಯೇ ಸುಶತ್ರ ವಪರಾಜಿತಾಸೋ ಅಪನಿಲಾಯಂತ. ಎರಡು ಸೇರಿಸಿ ಒಂದು ಇದು ಪ್ರತ್ಯೇಕ ರುಕ್ಕಾಯಿತು. ಇದಿದ್ದಿಲ್ಲ, ಇವರು ರುಕ್ಕಾಗಿ ಮಾಡಿದರೆ ಇದನ್ನ ಶಸ್ತ್ರ ಮಂತ್ರ ಅಂತ ಕರೀತಾರೆ. ಬೃಹತಿ ಸಹಸ್ರ ಋಕ್ಕುಗಳೆಲ್ಲವೂ ಕೂಡ ಶಸ್ತ್ರ ಮಂತ್ರಗಳು. ಇಂಥ ಶಸ್ತ್ರ ಮಂತ್ರ ಬೃಹತಿ ಸಹಸ್ರ ಮಂತ್ರ ವಿಶ್ವಾಮಿತ್ರರು ಉಚ್ಚಾರ ಮಾಡಿದರು. ಈಗ ದೇವರಿಗೆ ಅನ್ನ, ಅನ್ನ ಅಂದ್ರೆ ಏನು ಅರ್ಥ ಆಗಲಿಲ್ಲ ನಮಗೆ. ಈಗ ದೇವರ ನೈವೇದ್ಯಕ್ಕಿಟ್ಟು, ದೇವರ ನೈವೇದ್ಯಕ್ಕೆ ಇಟ್ಟು, ನೈವೇದ್ಯಕ್ಕೆ ಇಟ್ಟರೆ ಆ ಪದಾರ್ಥವನ್ನ ದೇವರು ತಗೊಳ್ತಾರ? ದೇವರು ತಗೊಳ್ಳಲ್ಲ. ಏನ್ ತಗೊಳ್ತಾನೆ? ಪದಾರ್ಥದೊಳಗಿರತಕ್ಕಂಥ ತನ್ನ ರೂಪವನ್ನೇ ತಾನು ತಗೊಳ್ತಾನೆ. ತನ್ನ ರಸ, ತನ್ನ ರೂಪವನ್ನೇ ತಾನು ತಗೊಳ್ತಾನೆ. ಹಾಗಾದರೆ ದೇವರಿಗೆ ಅನ್ನ ಯಾವುದು ಅಂದರೆ ತನ್ನ ರೂಪ. ದೇವರ ರೂಪವೇ ದೇವರಿಗೆ ಅನ್ನ. ಇಂಥ ಕಾಲಕ್ಕೆ ದೇವರ ರೂಪವೇ ದೇವರಿಗೆ ಅನ್ನವಾದರೂ ಆ ರೂಪಗಳಲ್ಲಿ ದೇವರ ರೂಪಗಳೆಷ್ಟು ಅನಂತ ಇವೆ. ಅನಂತ ರೂಪಗಳು ದೇವರಿಗೆ ಅನ್ನ, ತನ್ನ ರೂಪಗಳೇ ತನಗೆ ಅನ್ನ. ಆದರೆ ಭಗವಂತ ತಾನೇ ಹೇಳಿದ್ದಾನೆ ಏನು ಅಂತ ಅಂದರೆ ನನ್ನ ರೂಪಗಳಲ್ಲಿ ಈ ಬೃಹತೀ ಸಹಸ್ರ ಮಂತ್ರಗಳೇನಿವೆ, ಈ ಸಾವಿರ ಮಂತ್ರಗಳು, ಈ ಸಾವಿರ ಮಂತ್ರಗಳಲ್ಲಿ ನನ್ನ ರೂಪಗಳು ನಿಂತಿವೆ. ಅರ್ಥ ಆಗ್ತಾ ಇದೆಯೋ? ಸಾವಿರ ಬೃಹತೀ ಸಹಸ್ರದ ಸಾವಿರ ಋಕ್ಕುಗಳಲ್ಲಿ ದೇವರ ರೂಪಗಳು ನಿಂತಿವೆ. ಆ ದೇವರ ರೂಪಗಳು ದೇವರಿಗೆ ಅನ್ನ. ನಾವು ದೇವರನ್ನ ಕೇಳಿದ್ವಿ, ನಿನಗೆ ನಿನ್ನ ರೂಪವೇ ಅನ್ನ ಅಂತ ಆದಾಗ ಯಾವ ರೂಪ ಆದರೂ ಒಂದೇ ತಾನೇ? ಅವಾಗ ಭಗವಂತ ಹೇಳಿದ, ಬೃಹತಿ ಸಹಸ್ರ ರುಕ್ಕುಗಳನ್ನ ಪಠನ ಮಾಡಿದಾಗ ಭಗವದ್ ರೂಪಗಳು ಹೊರಡುತ್ತೆ. ಆ ರೂಪಗಳು ನನಗೆ ವಿಶೇಷವಾದ ಅನ್ನ. ಆಕೆ ಅಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ವಿಶೇಷ. ಲಕ್ಷ್ಮೀದೇವಿಯೇ ಭಗವಂತನಿಗೆ ವಿಶೇಷವನ್ನ, ಅವನ ರೂಪವನ್ನ ಅವನಿಗೆ ಕೊಡತಕ್ಕಂಥವಳಾಗಿ ಹೊರಡುತ್ತಾಳೆ. ಅದರಿಂದ ಇಂದ್ರದೇವರ ಒಳಗೆ ಭಗವಂತ ಆವಿಷ್ಟನಾಗಿ ವಿಶ್ವಾಮಿತ್ರರು ಒಂದು ಸಲ ಈ ಬೃಹತಿ ಸಹಸ್ರವನ್ನ ಪಠಣ ಮಾಡಿದ ಕೂಡಲೇ ಮತ್ತೂ ಕೇಳಿದರಂತೆ, ಇನ್ನೊಮ್ಮೆ ಹೇಳು. ಹೇಳಿದರು ಅತ್ಯಂತ ತೃಪ್ತನಾದ ಭಗವಂತ, ಇಂದ್ರದೇವರ ಒಳಗಿರತಕ್ಕಂಥ ಭಗವಂತ. ಒಮ್ಮೆ ಹೇಳಿದರೆ ಸಾಕಾಗಿಲ್ಲ, ಇನ್ನೊಮ್ಮೆ ಹೇಳು, ಅದು ಸಾಕಾಗಿಲ್ಲ, ಇನ್ನೊಮ್ಮೆ ಹೇಳು ಅಂತ ಮೂರು ಸಲ. ನಮಗೆ ಹೇಗೆ ಊಟದ ಕಾಲಕ್ಕೆ ಒಂದೇ ಪದಾರ್ಥ ಸ್ವಲ್ಪ ರುಚಿ ಜಾಸ್ತಿ ಇದೆ ಅಂದರೆ ಆ ನಾಲಿಗೆ ತಣಿಯೋವರೆಗೂ ಎರಡು ಮೂರು ಸಲ, ಚೆನ್ನಾಗಿಲ್ಲ ಅಂದರೆ ಒಂದಕ್ಕೆ ಸಾಕು, ಒಂದಕ್ಕೆ ಸಾಕಾಗದು, ಚೆನ್ನಾಗಿದ್ದರೆ ಇನ್ನೊಂದು ಸಲ, ಇನ್ನೊಂದು ಸಲ, ಇನ್ನೊಂದು ಸಲ. ನಾವು ಕೇಳಿ ಹಾಕಿಸಿಕೊಳ್ಳುವುದು, ಯಜಮಾನ ಬಲವಂತ ಮಾಡಿ ಹಾಕುವುದು, ಎಲ್ಲ ಸೇರಿ ಮೂರು ನಾಲ್ಕು ಸಲ ಆಗಿಬಿಡುತ್ತೆ. ಒಟ್ಟಾರೆ ಒಳಗೆ ಬಯಕೆ ಇರುತ್ತೆ. ಆ ಬಯಕೆ ಪೂರ್ಣ ಆಗುವ ಪರ್ಯಂತ ನಾವು ಹೇಗೆ ಸ್ವೀಕಾರ ಮಾಡುತ್ತೇವೋ. ಇಲ್ಲಿ ಆಶ್ಚರ್ಯವೇನು ಅಂದರೆ ಅತ್ಯಂತ ನಿತ್ಯ ತೃಪ್ತನಾದವ ಭಗವಂತ ಶ್ರೀಹರಿ. ನಿತ್ಯ ತೃಪ್ತನಾದ ಸ್ವಾಮಿ ತಾನೇ ಬೇಡಿ ತಗೊಂಡ ಅನ್ನ, ಇದು ಬೃಹತಿ ಸಹಸ್ರ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಬೃಹತಿ ಸಹಸ್ರ ಋತುಗಳಲ್ಲಿ ವಿಶೇಷವಾಗಿರತಕ್ಕಂಥ ವಾಯುದೇವರ ಸನ್ನಿಧಾನ, ಇಂದ್ರದೇವರ ಸನ್ನಿಧಾನ, ಭಗವಂತನ ವಿಶೇಷ ಸನ್ನಿಧಾನವಿದೆ. ಈ ಬೃಹತಿ ಸಹಸ್ರ ಋತುಗಳಲ್ಲಿ ಅಕ್ಷರಗಳು ಬರ್ತಾ ಇದೆಯಲ್ವ, ಈ ಅಕ್ಷರಗಳು ಎಷ್ಟಿವೆ ಅಂದರೆ 36,000 ಸ್ವರಾಕ್ಷರ, 36,000 ವ್ಯಂಜನಾಕ್ಷರಗಳಿವೆ. ಆ ಸ್ವರಾಕ್ಷರಗಳಲ್ಲಿ ವ್ಯಂಜನಾಕ್ಷರಗಳಲ್ಲಿ ಭಗವಂತನ ರೂಪಗಳು ನಿಂತಿವೆ. ಆ ರೂಪಗಳೇ ದೇವರಿಗೆ ಆಹುತಿ, ದೇವರಿಗೆ ಅನ್ನ. ಸರಿ, ಇಲ್ಲಿ ಎಲ್ಲಿ ಸ್ವಲ್ಪ ಸ್ಲಿಪ್ ಆಗುತ್ತೆ ಅಂದರೆ ಬೃಹತಿ ಸಹಸ್ರ ಹೋಮ ಮಾಡಿದ, ಮಾಡಿಸಿದ, ನೋಡಿದ, ಎಲ್ಲರಿಗೂ ಗೊತ್ತು ಏನು, ಅಯ್ಯೋ ಬೃಹತಿ ಸಹಸ್ರ ಅಂದುಕೊಳ್ಳೆ 36,000 ಗಂಡು ರೂಪ, 36,000 ಹೆಣ್ಣು ರೂಪ, ಸ್ವರಾಕ್ಷರ ವ್ಯಂಜನಾಕ್ಷರ ಹೇಳಿದ ಕೂಡಲೆ ಎಲ್ಲರೂ ತಲ್ಲೆ ಅಡುಗಾಡಿಸ್ತೇವೆ. ಯಾಕೆ, ಸಬ್ಜೆಕ್ಟ್ ಗೊತ್ತು ಎಲ್ಲರಿಗೂ, ಸಬ್ಜೆಕ್ಟ್ ಗೊತ್ತು. ಆದರೆ ಒಂದು ಪ್ರಶ್ನೆ, ಎಷ್ಟು ಜನ ನಾವು ಹೋಮ ನಡೆಯುವಾಗ ನಡೆದ ಮೇಲಾದರೂ, ನಡೆಯುವಾಗ ನಡೆದ ಮೇಲಾದರೂ ದೇವರು ನಿಂತಿದ್ದಾರೆ, ದೇವರಿಗೆ ಈ ಬೃಹತಿ ಸಹಸ್ರ ರುಕ್ಕಿನಲ್ಲಿರುವ ಭಗವದ್ ರೂಪಗಳು ಅನ್ನವಾಗಿ ಉಣತಾ ಇದ್ದಾನೆ. ಹೇ ಸ್ವಾಮಿ, ಈ ರುಕ್ಕಿನಲ್ಲಿರುವ ನಿನ್ನ ರೂಪಗಳು ನಿನಗೆ ಊಟವಯ್ಯ, ಕೃಷ್ಣ ಅರ್ಪಣ ಅಂತ ಒಬ್ಬರ ಮನಸ್ಸಿನಲ್ಲಿ ಕೈ ಜೋಡಿಸಿ ಕೃಷ್ಣ ಅರ್ಪಣ ಅಂದುವ ಆಭಾಗ ಲೋಪ ಆಗಿರುತ್ತೆ, ವಿಷಯ ಗೊತ್ತಿರುತ್ತೆ, ಅದು ಆಚರಣೆಗೆ ಹೇಗೆ ಇಡಬೇಕು ಎಂಬುದು ಗೊತ್ತಿಲ್ಲವಾದ್ದರಿಂದ ನಾಲೆಡ್ಜ್ ಇದ್ರೂ ಕೂಡ ಅಪ್ಲಿಕೇಬಲ್ ಆಗ್ತಾ ಇಲ್ಲ, ಅಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ಇನ್ನ ಏನು, ಸಮಯ ಮುಗುದಿಲ್ಲ, ಬೆಳಿಗ್ಗೆ ಹೋಮ ಆಯಿತು, ಹೋಮದ ಕಾಲಕ್ಕೆ ಕೃಷ್ಣಾರ್ಪಣ ಅನ್ನಬೇಕಾಗಿತ್ತು, ಆವಾಗ ಏನೋ ಗಡಿಬಿಡಿ ಆಗಿತ್ತು, ಈಗ ಅನ್ನಬಹುದೇ ಅನ್ನಬಹುದಂತೆ. ಯಾಕೆ, ಮರಳಿ ಜ್ಞಾನೋತ್ತರದಿ ತನಗರ್ಪಿಸಲು ಕೈಗೊಂಡು ಮನ್ನಿಸುವ ನಂತರವಾದರೂ, ಕೆಲಸ ಮುಗಿದ ಮೇಲಾದರೂ ಭಗವಂತನಿಗೆ ನಾವು ಕೃಷ್ಣಾರ್ಪಣ ಎಂಬುದನ್ನ ಬಿಟ್ಟರೆ ಭಗವಂತ ಸ್ವೀಕಾರ ಮಾಡುತ್ತಾನೆ. ಹಾಗಾದರೆ ಏನಂತ ಕೃಷ್ಣಾರ್ಪಣ ಬಿಡೋಣ. ಹೇ ಸ್ವಾಮಿ, ಬೆಳಿಗ್ಗೆ
ನಾಳಿನ ಕೆಲಸ ಆಗಬೇಕಲ್ವ, ಅದಕ್ಕೆ ಆದ ಕಾರಣ ಹೇ ಸ್ವಾಮಿ, ನಮ್ಮ ಮೂಲಕ ಏನು ಹೋಮ ಮಾಡಿಸಿದ್ದೀಯ ಅಲ್ಲಿ ಶ್ರೀಕರ ರೂಪನಾಗಿ ನೀನೇ ನಿಂತು ಆಹುತಿಗಳನ್ನು ಸ್ವೀಕಾರ ಮಾಡಿದ್ದೀಯ, ಮಂತ್ರವನ್ನು ಮಂತ್ರದಲ್ಲಿರುವ ನಿನ್ನ ರೂಪಗಳನ್ನ ಅನ್ನವಾಗಿ ಸ್ವೀಕಾರ ಮಾಡಿದ್ದೀಯ. ಹೇ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಂದ್ರಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಹರೇ, ನಿನಗೆ ಇದು ಅನ್ನವಯ್ಯ, ಅನ್ನವಾಗಿ ಸ್ವೀಕಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡುವಂತ ಒಬ್ಬೊಬ್ಬರೇ ಮನಸ್ಸಿನಲ್ಲಿ ಅಂದುಕೊಂಡು ಕೃಷ್ಣಾರ್ಪಣ ಬಿಡಿ. ಅವಾಗೇನಾಗುತ್ತೆ, ಇಷ್ಟು ಕಷ್ಟಪಟ್ಟು ಇಲ್ಲಿಗೆ ಬಂದು ಬೃಹತಿ ಸಹಸ್ರ ಮಾಡಿದ್ದು ಕೈಗೆ ಎಟಕುತ್ತೆ. ಹೌದಾ? ಸರಿ, ಇನ್ನ ಈ ಒಂದು ಬೃಹತಿ ಸಹಸ್ರ ರುಕ್ಕುಗಳಲ್ಲಿ ವಿಶೇಷವಾಗಿರತಕ್ಕಂಥ ರುಕ್ಕುಗಳೇನಿವೆ, ಈ ರುಕ್ಕುಗಳು ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರವಾಗಿರತಕ್ಕಂಥದ್ದು, ಅದ ಗಾನ ಮಾಡುವುದೇ ದೇವರಿಗೆ ಬಹಳ ಇಷ್ಟ. ಇನ್ನ ಈ ಬೃಹತಿ ಸಹಸ್ರದಲ್ಲಿ ಛಂದಸ್ಸು ಅಂತ ಬರುತ್ತೆ, ಒಂದೊಂದು ಮಂತ್ರ ಒಂದೊಂದು ರೀತಿಯಲ್ಲಿದೆ, ಛಂದಸ್ಸಿನಲ್ಲಿದೆ. ಛಂದಸ್ಸುಗಳ ಎಷ್ಟು ಮಂತ್ರಗಳಿವೆ, ಯಾವ ಯಾವ ಛಂದಸ್ಸಿನ ಮಂತ್ರಗಳಿವೆ ಅಂದರೆ ಹೇಳುತ್ತಾರೆ, ಉಷ್ಣಿಕ್ ಛಂದಸ್ಸು, ಗಾಯತ್ರಿ ಛಂದಸ್ಸು, ಅನುಷ್ಟು ಛಂದಸ್ಸು, ಜಗತಿ ಛಂದಸ್ಸು, ಪಂಕ್ತಿ ಎಂಬ ಛಂದಸ್ಸು, ತ್ರಿಷ್ಟು ಎಂಬ ಛಂದಸ್ಸು, ಬೃಹತಿ ಎಂಬ ಛಂದಸ್ಸು. ಇಷ್ಟು ಛಂದಸ್ಸುಗಳಿವೆ, ಇಷ್ಟು ಛಂದಸ್ಸುಗಳ ವೇದ ಮಂತ್ರಗಳಿವೆ. ಈ ಬೃಹತಿ ಸಹಸ್ರ ರುಕ್ಕುಗಳಲ್ಲಿ ವಾಯುದೇವರು ನಿಂತಿದ್ದಾರೆ, ವಾಯುದೇವರು ನಿಂತಿದ್ದಾರೆ. ಈ ಚಿಕ್ಕ ಮಕ್ಕಳಿಗೆ ಈ ದಸರಾ ಮೊದಲಾದ ಹಬ್ಬದ ದಿವಸದಲ್ಲಿ ಬೋರೆ ಹಣ್ಣನ್ನ ತಲೆ ಮೇಲೆ ಸುರಿತಾರೆ. ಹೌದಾ? ಹಣ್ಣು ತಲೆಗೆ ಹಾಕಿ ಸುರಿಯೋದಿದೆ ಸಂಕ್ರಮಣಕ್ಕ, ಅದೇ ದಸರಾ ಸಂಕ್ರಮಣಕ್ಕ, ಸಂಕ್ರಮಣಕ್ಕ ಮಕರ ಸಂಕ್ರಾಂತಿ ಇಂಥ ಕಾಲಕ್ಕೆ ಹುಡುಗರಿಗೆ ಹಾಕೋದಿದೆ. ಕೆಲವರು ಸಾಯು ಹೇಳ ಹಾಕಬೇಕು ಅನ್ನೋದಕ್ಕೆ ಚಿಕ್ಕ ಬಟ್ಲಲ್ಲಿ ಒಂದೆರಡು ಹಾಕಿ ತಲೆ ಮೇಲೆ ಕೃಷ್ಣಾರ್ಪಣ ಅಂತಾರೆ. ಕೆಲವರು ಹಾಗಲ್ಲ, ಒಳ್ಳೆ ಬುಟ್ಟೆ ತುಂಬಾ ತಂದು ಆ ಹುಡುಗರು ಪೂರ್ಣ ಅದರಲ್ಲಿ ಮುಳುಗಿ ಹೋಗೋ ಪರ್ಯಂತ ಹಾಕ್ತಾರೆ, ಕೊನೆ ಕಣ್ಣವರು ಕಾಣಬೇಕು ಅಂತ ಅಷ್ಟು ತರ ಮಾಡಿ ಸಂತೋಷ ಪಡ್ತಾರೆ. ಅದಕ್ಕಂದ್ರು ನಿಮಗೂ ಸಂತೋಷ ಪಡಬೇಕು ಅಂತಿದೆಯಾ? ಹೌದು. ಹಾಗಾದರೆ ವಾಯುದೇವರ ಮೇಲೆ ಬೋರೆ ಹಣ್ಣಿನ ಅಭಿಷೇಕ. ಯಾವ ಬೋರೆ ಹಣ್ಣು ಅಂದ್ರೆ ಬೃಹತಿ ಸಹಸ್ರ ರುಕ್ಕುಗಳ ಆ ಛಂದಸ್ಸಿನ ಮಂತ್ರಗಳ ಬೋರೆ ಹಣ್ಣಿನ ಅಭಿಷೇಕ ವಾಯುದೇವರಿಗೆ ಆಗಿದೆ. ಅದಕ್ಕೆ ಹೇಳುತ್ತಾರೆ, ವಾಯುದೇವರ ರೋಮಗಳಲ್ಲಿ ಉಷ್ಣಿ ಛಂದಸ್ಸಿನ ಮಂತ್ರಗಳೆಲ್ಲ ತುಂಬಿವೆ ಬೃಹತಿ ಸಹಸ್ರದ್ದು. ಇನ್ನ ವಾಯುದೇವರ ಚರ್ಮದಲ್ಲಿ ಗಾಯತ್ರಿ ಛಂದಸ್ಸಿನ ವೇದ ಮಂತ್ರಗಳೆಲ್ಲ ತುಂಬಿಕೊಂಡಿವೆ. ಅಂದ್ರೆ ಬೃಹತಿ ಸಹಸ್ರದಲ್ಲಿರುವ ಗಾಯತ್ರಿ ಛಂದಸ್ಸಿನ ವೇದ ಮಂತ್ರಗಳೆಲ್ಲ ವಾಯುದೇವರ ಚರ್ಮದಲ್ಲಿ ತುಂಬಿದೆ. ಅಂದರೆ ಉಷ್ಣಿ ಛಂದಸ್ಸಿನ ಯಾವ ಯಾವ ವೇದ ಮಂತ್ರಗಳಿವೆ ಅಲ್ಲಿರುವ ಭಗವದ್ ರೂಪಗಳೆಲ್ಲ ವಾಯುದೇವರ ರೋಮಗಳಲ್ಲಿ ತುಂಬಿದ್ದಾರೆ. ವಾಯುದೇವರ ಚರ್ಮದಲ್ಲಿ ಗಾಯತ್ರಿ ಛಂದಸ್ಸಿನ ಭಗವದ್ ರೂಪಗಳೆಲ್ಲ ನಿಂತಿವೆ. ವಾಯುದೇವರ ನರ ನರದಲ್ಲಿ ನಾಡಿಗಳಲ್ಲಿ ಅನುಷ್ಟು ಛಂದಸ್ಸಿನ ಮಂತ್ರಗಳೆಲ್ಲ ತುಂಬಿವೆ. ಇದನ್ನ ಅನುಸರಿಸಿ ಒಂದು ವಾಯುದೇವರ ಚಿತ್ರಪಟ ಒಂದು ಬಿಡಿಸಿದ್ರು. ಎಲ್ಲೆಲ್ಲಿ ವಾಯುದೇವರ ಯಾವ ಯಾವ ಅಂಗಗಳಲ್ಲಿ ಯಾವ ಯಾವ ಭಗವದ್ ರೂಪಗಳಿವೆ ಎನ್ನುವುದು ಪುರಾಣೋಕ್ತವಾದಂಥ ಒಂದು ಚಿತ್ರಪಟ ಹಳೇದಿತ್ತು. ಈಗ ಉಪಲಬ್ಧ ಇದೆಯೋ ಇಲ್ವೋ ಗೊತ್ತಿಲ್ಲ. ಇನ್ನ ವಾಯುದೇವರ ಎಲುಬುಗಳು ಅಂದರೆ ಅಸ್ಥಿಗಳಲ್ಲಿ ಜಗತೀ ಛಂದಸ್ಸಿನ ಮಂತ್ರಗಳೆಲ್ಲ ತುಂಬುವ. ಇದು ಕೇಳಿಬಿಡುವ ವಿಷಯವಲ್ಲ ಅಂದ್ರು, ನಿತ್ಯ ಚಿಂತನೆ ಮಾಡಬೇಕಾದ ವಿಷಯ. ನಂತರ ವಾಯುದೇವರ ಮಜ್ಜ, ಮಜ್ಜ ಅಂದ್ರೆ ಎಲುಬಿನ ಮಧ್ಯೆ ಬರತಕ್ಕಂಥ ಮೃದುವಾದ ಭಾಗ, ಅದನ ಮಜ್ಜ ಅಂದ್ರು. ಆ ಮಜ್ಜದೊಳಗೆ ಪಂಕ್ತಿ ಛಂದಸ್ಸಿನ ವೇದ ಮಂತ್ರಗಳೆಲ್ಲ ತುಂಬಿವೆ. ಹಾಗೆ ವಾಯುದೇವರ ಮಾಂಸದಲ್ಲಿ ತ್ರಿಷ್ಟು ಛಂದಸ್ಸಿನ ವೇದ ಮಂತ್ರಗಳೆಲ್ಲ ತುಂಬಿವೆ. ವಾಯುದೇವರ ಪ್ರಾಣದಲ್ಲಿ ಬೃಹತೀ ಛಂದಸ್ಸಿನ ವೇದ ಮಂತ್ರಗಳೆಲ್ಲ ಪೂರ್ಣ ತುಂಬಿವೆ ಅಂದರು. ಹೌದಾ? ಹಾಗಾದರೆ ವಾಯುದೇವರ ಅಂಗಾಂಗಗಳಲ್ಲಿ ನೆಲೆಸಿರುವಂಥ ಅಂದರೆ ವಾಯುದೇವರನ್ನ ಈ ಛಂದಸ್ಸುಗಳು, ಬೃಹತಿ ಮಂತ್ರದ ಛಂದಸ್ಸುಗಳೆಲ್ಲ ಮುಚ್ಚಿ ಹಾಕಿವೆ, ಮುಚ್ಚಿ ಹಾಕಿವೆ. ಅವರಿಗೆ ವಸ್ತ್ರದಂತೆ ಅಂತ ಚೆನ್ನಾಗಿ ಹೇಳುತ್ತಾರೆ. ಯಾರಾದರೆ ವಾಯುದೇವರ ಅಂಗಾಂಗಗಳಲ್ಲಿ ಈ ಛಂದಸ್ಸಿನ ಅಂದರೆ ಬೃಹತಿ ಮಂತ್ರದ ನಾನಾ ಛಂದಸ್ಸಿನ ಪ್ರತಿಪಾದ್ಯ ಭಗವದ್ ರೂಪಗಳು ವಾಯುದೇವರಿಗೆ ಕವಚವಾಗಿ ನಿಂತಿವೆ ಅಂತ ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆ ಕವಚವಾಗಿ ಭಗವಂತ ನಿಲ್ಲುತ್ತಾನೆ. ಒಂದು ಕ್ಷಣ ಸಾಕು, ಹೆಚ್ಚು ಬೇಕಾಗಿಲ್ಲ. ಇದೆಲ್ಲವೂ ಹೇಳಿಕೊಳ್ಳಿಕ್ಕೆ ಅಭ್ಯಾಸ ಬೇಕಷ್ಟೇ, ಸುಲಭವಾಗಿ ಆಗುತ್ತೆ. ತದನಂತರ ಮುಂದೆ ಹೇಳುತ್ತಾರೆ, ತದಿದಾಸಂ ಜಪೇತ ಸೂಕ್ತಂ ಏಕವಾರಂ ದಿನೇ ದಿನೇ ನವಭಿಹಿ ಕೋಟಿ ಮಂತ್ರೈಹಿ ಯತ್ಫಲಂ ಲಭತೇತ್ ತತ್ ಅಂತ ಋಗ್ವಿಧಾನದ ಮಂತ್ರ, ಅದು ಶ್ಲೋಕ. ಅದ್ರ ಹೇಳ್ತಾ ಇದ್ದಾರೆ ತದಿದಾಸ ಅಂತ ಶುರುವಾಗುತ್ತೆ. ಯಾವುದು? ಬೃಹತಿ ಸಹಸ್ರ ಮಂತ್ರಗಳು. ಆ ಮಂತ್ರಗಳು ಯಾರಾದರೆ ಒಂದು ಸಲ ಸೂಕ್ತವನ್ನು ಏಕವಾರಂ ದಿನೇ ದಿನೇ, ದಿನದಲ್ಲಿ ಒಂದು ಸಲ ಹೇಳಿದರೆ ಸಾಕು. ನವಭಿಹಿ ಕೋಟಿ ಮಂತ್ರೈಹಿ, 9 ಕೋಟಿ ಮಂತ್ರಗಳು ಜಪ ಮಾಡಿದರೆ ಯತ್ಫಲಂ ಲಭತೇತು ತತ್ ಅಂತ ಅಷ್ಟು ಫಲವಿದೆ ಅಂತ ತಿಳಿಸಿಕೊಟ್ರು. ಇನ್ನ ಆ ಹಿಂದಿನ ಏನೋ ಯಾಗ ಅಂದಿದ್ದೀರಿ, ಯಾವ ಯಾಗವದು? ಯಾವ ಯಾಗದಲ್ಲಿ ಇಂದ್ರದೇವರೊಳಗೆ ದೇವರೇ ಆವಿಷ್ಟರಾಗಿ ವಿಶ್ವಾಮಿತ್ರರನ್ನು ಇನ್ನೊಮ್ಮೆ ಹೇಳು ಇನ್ನೊಮ್ಮೆ ಹೇಳು ಅಂತ ಹೇಳಿದ್ರಲ್ಲ, ಅದು ಯಾವ ಯಾಗ ಅಂದ್ರೆ ಹೇಳ್ತಾರೆ, ವೃತ್ರಂ ಹತ್ವಾ ಪುರಾ ಇಂದ್ರಸ್ತು ಮಹೇಂದ್ರತ್ವಾಧಿಪತ್ತಯೇ ಮಹಾವ್ರತಂ ಕರ್ಣ ಚಕ್ರೆ ಹೌತ್ರಂ ಚಕ್ರೇಧ ಕೌಶಿಕ. ಹಿಂದೆ ಇಂದ್ರದೇವರು ವೃತ್ರಾಸುರನ ಸಂಹಾರ ಮಾಡಿದರು. ಆ ಲೋಕ ದೃಷ್ಟಿಯಿಂದ ಅವರಿಗೆ ಬ್ರಹ್ಮಹತ್ಯಾ ದೋಷ ಬಂತು. ಅದಕ್ಕೆ ಬ್ರಹ್ಮಹತ್ಯಾ ಪರಿಹಾರಕ್ಕಾಗಿ ಮಹಾವ್ರತ ಎಂಬ ಯಾಗವನ್ನ ಮಾಡಿದರು. ಅದರೊಳಗೆ ವಿಶ್ವಾಮಿತ್ರರೇ ಹೋತೃಗಳಾಗಿದ್ರು. ನೋಡಿ ಒಳ್ಳೆ ಸಂದರ್ಭ. ಆ ಬೃಹತಿ ಸಹಸ್ರ ರುಕ್ಕುಗಳು ಯಾವಾಗಾದರೆ ವಿಶ್ವಾಮಿತ್ರರು ದ್ರಷ್ಟಾರರು ಅಂದರೆ ಅವರು ಇನ್ನೊಬ್ಬರ ಹತ್ರ ಪಾಠ ಕಲ್ತಿದ್ದಲ್ಲ, ಅವರಿಗೆ ಹೊಳೆದದ್ದು ಮಂತ್ರ ಹೊಳೆದಿದೆ. ಆ ಹೊಳೆದ ಮಂತ್ರವನ್ನ ಹೇಳಿದ್ರು, ಇದ್ದ ಮಂತ್ರ ಹೊಳೆಯಿತು, ಇವರು ಕಲಿಯದೇನೆ ಹೊಳೆಯಿತು. ಈಗ ಕೂತಿದ್ದೀರಾ ನೀವು, ಯಾವುದೋ ಒಂದು ಗ್ರಂಥ ಕನಸಲ್ಲೂ ಅದರ ಹೆಸರು ಕೇಳಿಲ್ಲ, ಇದ್ದಕ್ಕಿದ್ದಂತೆ ಅದರೊಳಗಿರುವ ಶ್ಲೋಕ ನಿಮ್ಮ ಬಾಯಿಂದ ಬಂದ್ರೆ ನಿಮ್ಮನ್ನ ಆ ಶ್ಲೋಕಕ್ಕೆ ದ್ರಷ್ಟಾರರು ಅಂತ, ಅಂದ್ರೆ ಓದದೇನೆ ಆ ಮಂತ್ರ ನಿಮಗೆ ಸಿಕ್ಕಿದೆ ಅಂತ. ಅಂಥ ವಿಶ್ವಾಮಿತ್ರರು ದ್ರಷ್ಟಾರರಾಗಿ ಹೇಳುತ್ತಾ ಇದ್ರು. ಅದಕ್ಕೆ ಹೇಳ್ತಾ ಇದ್ದಾರೆ ಅಲ್ಲಿ ಇನ್ನು ಯಾರ್ಯಾರಿದ್ರು ಅಂದ್ರೆ ಅಧ್ವರ್ಯುಗಳಾಗಿ ಯಾರು ನಿಂತಿದ್ರು ಆ ಯಾಗಕ್ಕೆ ಅಂದ್ರೆ, ಭೃಗು ಅಧ್ವರ್ಯು ರಭು ಅಭವತ್. ಯಾರ ಸನ್ನಿಧಾನದಲ್ಲಿ ನಾವು ಮಾಡ್ತಾ ಇದ್ದೀವೋ ಆ ಭೃಗು ಮಹರ್ಷಿಗಳೇ ಅಧ್ವರ್ಯುಗಳಾಗಿದ್ದರಂತೆ ಆ ಯಾಗಕ್ಕೆ, ಇವರೇ ಸಾಕ್ಷಿ. ನಂತರ ಬ್ರಹ್ಮಾಭವತ್ ಸ್ವಯಂ, ಬ್ರಹ್ಮದೇವರೇ ನಾನೇ ಬ್ರಹ್ಮಸ್ಥಾನಕ್ಕೆ ಬಂದು ಕೊಡ್ತೇನೆ ಅಂತ ಬಂದ್ರಂತೆ. ಉದ್ಗಾತ ವಾಯುರಭವತ್ ಸ್ವಯಂ ನಾರಾಯಣ ಪ್ರಭು ಸಾದಸ್ಯ ಮಕರೋತ್ತತ್ರ ತದನ್ಯೇ ಅನ್ಯೇಪಿ ಚಾತ್ವಿಜ. ಅಲ್ಲಿ ಬ್ರಹ್ಮದೇವರೇ ಬ್ರಹ್ಮಸ್ಥಾನಕ್ಕೆ ಬಂದ್ರು, ಉದ್ಗಾತ್ರವಾಗಿ ವಾಯುದೇವರೇ ಬಂದ್ರು. ಚೂರು ಉದ್ಗಾತ್ರವಾಗಿ ವಾಯುದೇವರೇ ಬಂದ್ರು. ನಾರಾಯಣ ದೇವರೇ ಸ್ವಯಂ ಸದಸ್ಯರಾದರು. ಸದಸ್ಯರು ಅಂದ್ರೆ ಒಬ್ಬರು ಹೋಮ ಮಾಡುತ್ತಾ ಇದ್ದಾರೆ, ಒಬ್ಬರು ತಂದುಕೊಡ್ತಾ ಇದ್ದಾರೆ, ಒಬ್ಬರು ಗಾನ ಮಾಡ್ತಾ ಇದ್ದಾರೆ, ಒಬ್ಬರು ಸರಿಯಾಗಿದೆಯಾ ಇಲ್ವಾ ನೋಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡುವಾಗ ಆ ಯಜ್ಞದ ಕಾಲದಲ್ಲಿ ಅಲ್ಲಿ ನಿಂತುಕೊಂಡು ಯಜ್ಞವನ್ನ ಪೂರ್ಣವಾಗಿ ನೋಡುವವರಿರ್ತಾರಲ್ಲ ಸದಸ್ಯರು ಅಂತಾರೆ ಅವರನ್ನ. ಯಜ್ಞ ಕಾಲಕ್ಕೆ ಉಪಸ್ಥಿತರಿರುವವರು, ಅದಕ್ಕೆ ದೊಡ್ಡವರಿದ್ರೆ ಯಜ್ಞಕ್ಕೆ ಬೆಲೆ. ಯಾರು ಬಂದ್ರು? ದೇವರೇ ಬಂದ್ರಂತೆ, ನಾನೇ ಕೊಡ್ತೇನೆ ಅಂತ ಭಗವಂತ ಬಂದ. ಅಂತ ಕಾಲಕ್ಕೆ ಈ ಬೃಹತಿ ಸಹಸ್ರ ಮಂತ್ರವನ್ನ ವಿಶ್ವಾಮಿತ್ರರು ಹೇಳಿದರೆ ಮೂರು ಸಲ ವಿಶೇಷವಾಗಿ ಕೇಳಿದರು ಅಂತ ಹೇಳಿದ್ರಲ್ವ. ಈ ವಿಶ್ವ ಬೃಹತಿ ಸಹಸ್ರದಲ್ಲಿ ಎಷ್ಟು ಖಂಡಗಳಿವೆ ಅಂದರೆ 10 ಖಂಡಗಳಿವೆ. ಬೃಹತಿ ಸಹಸ್ರ 10 ಖಂಡ, ಅದರಲ್ಲಿ ಒಂದನೇ ಮಂತ್ರದಿಂದ 100 ಮಂತ್ರಗಳವರೆಗೆ ಪ್ರಥಮ ಖಂಡ, ಹಾಗೆ 100 ಮಂತ್ರಗಳಿಗೆ ಒಂದೊಂದು ಖಂಡ ಬರುತ್ತೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಈ ಭಗವಂತ ಬೃಹತಿ ಸಹಸ್ರದಲ್ಲಿ ಅನೇಕ ವ್ಯೂಹ ರೂಪಗಳಿಂದ ನಿಂತಿದ್ದಾನೆ. ಅನೇಕ ವ್ಯೂಹ ರೂಪಗಳಿಂದ ನಿಂತಿದ್ದಾನೆ ಅಂದರೆ ಆ ಗರುಡ ಆಕೃತಿಯಲ್ಲಿರುವಂತಹ ಒಂದು ಮಂಡಲವನ್ನ ಹಾಕ್ತಾರಲ್ವ, ಆ ಮಂಡಲ ಎಷ್ಟು ದೊಡ್ಡದು, ಹೇಗಿರುತ್ತೆ ಅಂದರೆ ಅನೇಕ ಸ್ಟೆಪ್ ಬೈ ಸ್ಟೆಪ್ ಹಾಕಿರ್ತಾರೆ. ಅಲ್ಲಿ ಭಗವಂತನ ವಿಶೇಷವಾದ ರೂಪಗಳು ನಿಂತಿರುತ್ತೆ. ಅಲ್ಲಿ ಭಗವಂತ ಎಷ್ಟು ರೂಪಗಳಲ್ಲಿ ನಿಂತಿರ್ತಾನೆ ಅಂದ್ರೆ ಅದನ್ನ ವ್ಯೂಹ ವ್ಯೂಹ ಅಂತ ಕರೀತಾರೆ. ಆ ವ್ಯೂ ಎಷ್ಟು ವ್ಯೂಹಗಳಲ್ಲಿ ನಿಂತಿದ್ದಾನೆ ಅದನ್ನ ಒಮ್ಮೆ ನೆನೆಯೋಣ, ಯಾಕಂದ್ರೆ ಇದು ನಮ್ಮವರಿಗೂ ಬರೋದೇ ಇಲ್ಲ. ಎಷ್ಟು ವ್ಯೂಹಗಳಲ್ಲಿ ನಿಂತಿದ್ದಾನೆ ಭಗವಂತ ಅಂದ್ರೆ 17 ವ್ಯೂಹ ರೂಪಗಳಿಂದ ನಿಂತಿದ್ದಾನೆ. ಮೊದಲನೇ ಸೆಂಟರ್, ಬೃಹತಿ ಸಹಸ್ರದ ಸೆಂಟರ್ ಪಾರ್ಟ್, ಪ್ರಥಮ ವ್ಯೂಹ, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ರೌಂಡ್, ಹಾಗೆ 17 ರೌಂಡ್ ಆಗಿದೆ. ಮೊದಲನೇ ವ್ಯೂಹದಲ್ಲಿ ಯಾರಿದ್ದಾರೆ ಅಂದ್ರೆ ಹೇಳ್ತಾರೆ ಶ್ರೀಕರ ನಾರಾಯಣ ರೂಪ ಬೃಹತಿ ಸಹಸ್ರ ಪ್ರತಿಪಾದ್ಯ ಹನುಮ ಭೀಮ ಮಧ್ವಾಂತರ್ಗತನಾದ ಸ್ವಾಮಿ ತತ್ವಾಭಿಮಾನಿ ನಿಯಾಮಕ ಮಾಸ ನಿಯಾಮಕ ಅನಂತ ಭಗವದ್ ರೂಪಾತ್ಮಕ ಪ್ರಧಾನವಾಗಿ ಚಕ್ರಾಬ್ಜ ಮಂಡಲ ಸ್ಥಿತ ಘೃಣಿ ನಾಮಕ ಭಗವಂತನೇ ಅಲ್ಲಿ ಶ್ರೀಕರ ನಾರಾಯಣನಾಗಿ ನಿಂತಿದ್ದಾನೆ. ಎರಡನೇ ವ್ಯೂಹದಲ್ಲಿ ಹೇಳ್ತಾ ಇದ್ದಾರೆ ಸಹಸ್ರ ಇಷ್ಟಿಕ ನಿರ್ಮಿತ ಸ್ಥಂಡಿಲ ಸ್ಥಿತ ಶಿರೋ ದಕ್ಷಿಣ ಪಕ್ಷ ಉತ್ತರ ಪಕ್ಷ ಪುಚ್ಛ ಮಧ್ಯ ಭೇದ ಭಿನ್ನ ಪಂಚಾವಯವಿ ಸ್ಥಿತ ಗರುಡಾರೂಢ.
ಇದನ್ನ ಐತರೆಯದಲ್ಲಿ ಚೆನ್ನಾಗಿ ಹೇಳುತ್ತಾರೆ. ಆ ಗರುಡಾಕೃತಿಯಲ್ಲಿರುವ ಕುಂಡ ಏನಿದೆ, ಆ ಆಕಾರದಲ್ಲಿ ವಾಯುದೇವರು ನಿಂತಾರೆ, ದೇವರು ನಿಲ್ಲುತ್ತಾರೆ.
ಅದರಲ್ಲಿ ಎಷ್ಟು ಅವಯವಗಳಿವೆ ಅಂದರೆ ಹೇಳ್ತಾ ಇದ್ದಾರೆ, ಶಿರಸ್ಸು,
ಆ ಪಕ್ಷಿಯ ಶಿರಸ್ಸು, ದಕ್ಷಿಣ ಪಕ್ಷ, ಉತ್ತರ ಪಕ್ಷ, ಎರಡು ಪಕ್ಷಗಳು, ನಂತರ ಪುಚ್ಛ, ಕೆಳಗಿನ ಭಾಗ, ಮಧ್ಯ. ಶಿರಸ್ಸು, ದಕ್ಷಿಣ ಪಕ್ಷ, ಉತ್ತರ ಪಕ್ಷ, ಪುಚ್ಛ, ಮಧ್ಯ, ಈ ಐದು ಅವಯವಗಳು. ಈ ಐದು ಅವಯವಗಳಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪಗಳಿಂದ ಆ ಮಂಡಲದಲ್ಲಿ ನಿಂತಿದ್ದಾನೆ. ಸೆಕೆಂಡ್ ರೌಂಡ್ ಗರುಡಾರೂಢನಾಗಿ ನಿಂತಿದ್ದಾನೆ, ಗರುಡಾಕೃತಿಯಲ್ಲಿ ಇದ್ದಾನೆ, ಗರುಡಾರೂಢನಾಗಿ ನೋಡಿ, ಆ ಮಂಡಲ ಗರುಡಾಕೃತಿಯಲ್ಲಿದೆ, ಅಲ್ಲಿ ದೇವರು ಅದೇ ಆಕಾರದಲ್ಲಿ ಇದ್ದಾನೆ, ಅದಲ್ಲದೆ ಗರುಡ ವಾಹನನಾಗೂ ನಿಂತಿದ್ದಾನೆ. ಇನ್ನು ಮೂರನೇ ವ್ಯೂಹ ಯಾವುದು ಅಂತ ಹೇಳ್ತಾರೆ, ಸ್ತೋಮಾಂತರ್ಗತ ಅನಿರುದ್ಧಾತ್ಮಕ ಸಮಸ್ತ ಪ್ರದ್ಯುಮ್ನಾತ್ಮಕ ಹೇಳ್ತಾ ಇದ್ದಾರೆ. ಸ್ತೋಮ ಸಮಸ್ತ ಅಂತ ಈ ಎರಡು ಆ ವಿಶೇಷವಾದ ಬೃಹದೀ ಸಹಸ್ರದಲ್ಲಿ ಬರತಕ್ಕಂಥ ಉಚ್ಚಾರಣಾದಿ ಭೇದಗಳು, ಅದರಲ್ಲಿ ಸ್ತೋಮ ಅಂತ, ಅದರಲ್ಲಿ ಅನಿರುದ್ಧ, ಸಮಸ್ತ ಅನ್ನೋದರಲ್ಲಿ ಅಂದರೆ ಪೂರ್ಣ ಇಡೀ ವಿಶೇಷವಾದ ಬೃಹತಿ ಸಹಸ್ರದಲ್ಲಿ ಪ್ರದ್ಯುಮ್ನ ರೂಪದಲ್ಲಿ ನಿಂತಿದ್ದಾನೆ ಆ ಮಂಡಲದಲ್ಲಿ. ನಾಲ್ಕನೇ ವ್ಯೂಹದಲ್ಲಿ ಹೇಗಿದ್ದಾರೆ, ಅಲ್ಲಿ ತ್ರಿವೃತ್, ಪಂಚದಶ, ಸಪ್ತದಶ, ಏಕವಿಂಶತಿ, ಪಂಚವಿಂಶತಿ ಅಂತ ಆ ಐದು ಭಾಗಗಳು. ತ್ರಿವೃತ್, ಪಂಚದಶ, ಸಪ್ತದಶ, ಏಕವಿಂಶ, ಪಂಚವಿಂಶ ಅಂತ ಅಲ್ಲೇ ಹೇಳ್ತಾರೆ. ತ್ರಿವೃತ್ಸ್ಥ ಅನಿರುದ್ಧಾತ್ಮಕ, ತ್ರಿವೃತ್ ಅಂತ ವಿಶೇಷವಾಗಿರತಕ್ಕಂತ ಆ ಬೃಹತಿ ಸಹಸ್ರದ ಭಾಗ ಮಂತ್ರದಲ್ಲಿ, ಅಲ್ಲಿ ಅನಿರುದ್ಧ, ಪಂಚದಶದಲ್ಲಿ ಪ್ರದ್ಯುಮ್ನ, ನಂತರ ಸಪ್ತದಶ ಭಾಗದಲ್ಲಿ ಸಂಕರ್ಷಣ, ಏಕವಿಂಶತಿ ಸ್ಥಾನದಲ್ಲಿ ವಾಸುದೇವ, ಇನ್ನ ಪಂಚವಿಂಶಸ್ಥ ಅನಿರುದ್ಧ ನಾರಾಯಣ. ಐದನೇ ವ್ಯೂಹದಲ್ಲಿ ಯಾರಿದ್ದಾರೆ, ಐದನೇ ವ್ಯೂಹದಲ್ಲಿ ಆ ಮಂಡಲದಲ್ಲಿ ಸಾಮಗಳಿವೆ. ಸಾಮಗಳು ಎಷ್ಟಿವೆ ಅಂದರೆ ಗಾಯತ್ರ ಸಾಮ, ರಥಂತರ ಸಾಮ, ಬೃಹತೀ ಸಾಮ, ಆದಮೇಲೆ ಭದ್ರಸಾಮ, ರಾಜನ ಸಾಮ ಅಂತ ಇಷ್ಟೆಲ್ಲ ಬರ್ತಾ ಇದೆ. ಅದರಲ್ಲಿ ಗಾಯತ್ರಸ್ಥ ಪ್ರದ್ಯುಮ್ನ ಅನಿರುದ್ಧ, ಪ್ರದ್ಯುಮ್ನ ರೂಪಗಳು, ಚಿಕ್ಕ ಚಿಕ್ಕ ಪ್ರದ್ಯುಮ್ನ ರೂಪಗಳಿಂದ ತಯಾರಾದ ಅನಿರುದ್ಧ, ಆತ ಪ್ರದ್ಯುಮ್ನ ಅನಿರುದ್ಧ. ಅಂತ ರೂಪ ಎಲ್ಲಿದೆ, ಗಾಯತ್ರ ಸಾಮದಲ್ಲಿ ನಿಂತಿದೆ. ರಥಂತರ ಸಾಮದಲ್ಲಿ ಯಾವ ರೂಪ ಅಂದರೆ ಪ್ರದ್ಯುಮ್ನ ಪ್ರದ್ಯುಮ್ನಾತ್ಮಕ, ಚಿಕ್ಕ ಚಿಕ್ಕ. ಅಪ್ಪ ಏನೋ ಆಚಾರ ಸುಮ್ಮನೆ ಏನೋ ಹೇಳ್ತಾ ಇದ್ದಾರೆ, ಪ್ರವಚನ ಕೂತ್ರೆ ಒಂದೂ ಅರ್ಥ ಆಗಲ್ಲ. ಭಗವಂತ ಆ ವಿಶೇಷವಾದ ಬೃಹತಿ ಸಹಸ್ರದಲ್ಲಿ ನಿಂತ ಕ್ರಮಗಳನ್ನು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಒಳ್ಳೇದು. ಆಗಿಲ್ಲ ಇನ್ನ ಒಳ್ಳೆ. ಯಾಕೆ ಕಿವಿಯಲ್ಲಾದ್ರೂ ಬಿತ್ತಲ್ಲ. ನಾಳೆ ಒಂದು ಫೈನ್ ಡೇ ಎಲ್ಲರೂ ಬಿಡಬೇಕಲ್ವಾ? ಈ ಜಾಗ ಯಾವುದು, ಭೂಮಿಯನ್ನೇ ಬಿಡಬೇಕಲ್ಲ. ಮೇಲೆ ಹೋದಾಗ ಕರೀತಾರೆ, ಸಪರೇಟ್ ಆಗಿ ಕರೀತಾರೆ. ಬೃಹತಿ ಸಹಸ್ರದಲ್ಲಿ ಯಾವ ಯಾವ ವ್ಯೂಹದಲ್ಲಿ ಭಗವಂತ ಎಲ್ಲೆಲ್ಲಿದ್ದಾನೋ ಅದನ್ನು ಒಮ್ಮೆ ಆದರೂ ಶ್ರವಣೆ ಮಾಡಿದವರು ಯಾರಾದರೂ ಇದ್ದೀರಾ ಅಂದಾಗ ನಾನಿದ್ದೇನೆ ಅಂತ ನೀವು ಹೇಳ್ಬೋದು. ಹೌದು ತಾನೆ, ಅರ್ಥ ಮತ್ತು ನೋಡೋಣ. ಕೇಳಲಿಕ್ಕೇನು ಪ್ರಾಬ್ಲಮ್ ಅಪ್ಪ? ಹೌದು ಆಗುತ್ತೆ, ಒಮ್ಮೆಲೆ ಯಾವುದು ಆಗುತ್ತೆ. ಇಲ್ಲಿ ತುಂಬಾ ಬೆಳಿಗ್ಗೆ ಹಾಕಿದ್ರಲ್ವ, ಚಟ್ನಿ ಹಾಕಿದ್ರು, ಪಲ್ಯ ಹಾಕಿದ್ರು, ಕೋಸಂಬರಿ ಹಾಕಿದ್ರು, ಎಲ್ಲ ಹಾಕಿದ್ರು. ಒಮ್ಮೆಲೆ ಊಟ ಮಾಡ್ಲಿಕ್ಕಾಯ್ತಾ? ಒಂದೊಂದು ಖರ್ಚು ಮಾಡಿದ್ರೆ ಎಲ್ಲೆಲ್ಲ ಖಾಲಿ. ಅದೇ ತರ ಏನೋ ಇವಾಗ ಬಡಿಸ್ತಾ ಇದೆ ಇದನ್ನ. ಮತ್ತು ನಿಧಾನವಾಗಿ ಒಂದೊಂದು ಒಂದೊಂದು ಮೆಲಕು ಹಾಕ್ತಾ ಬಂದ್ರೆ ಊಟ ಅದು, ಅವಾಗೆಲ್ಲವೂ ಎಟ್ಟಕೊತ್ತೆ. ಐದನೇ ವ್ಯೂಹದಲ್ಲಿ ಗಾಯತ್ರ ಸಾಮ, ಆ ಸಾಮದಲ್ಲಿ ಪ್ರದ್ಯುಮ್ನ ಉದ್ಭೂತ ಅನಿರುದ್ಧ ಅಂತ ರೂಪದಿಂದ ಭಗವಂತ ಇದ್ದಾನೆ. ಆತನಿಗೆ ನಮಸ್ಕಾರ ಮಾಡೋಣ. ಇಲ್ಲೆಲ್ಲ ಗೊತ್ತಾ, ಹಾ, ಈ ವ್ಯೂಹದಲ್ಲಿ ಈ ದೇವರಿದ್ದಾರಂತೆ. ಇರ್ಲಿ ಬಿಡಿ, ಅದಕ್ಕೇನು ಪಾಪ, ಈ ತರ ಹೇಳಲಿಕ್ಕೆ ಮಾಡಲಿಲ್ಲ. ಪಕ್ಕ ಮನೆಯಲ್ಲಿ ಯಾರಿದ್ದಾರೆ, ವೆಂಕಟರಾಯರಿದ್ದಾರೆ, ಬೆದರಿ ಮನೆಯಲ್ಲಿ ಸುಬ್ರಾಯರಿದ್ದಾರೆ, ಇರ್ಲಿ ಬಿಡಿ, ನೋ ಪ್ರಾಬ್ಲಮ್. ಈ ತರ ಅಲ್ಲ, ಅಲ್ಲಲ್ಲಿ ಆಯಾ ವ್ಯೂಹಗಳಲ್ಲಿ ಇರುವ ಭಗವಂತನಿಗೆ ನಮಸ್ಕಾರವನ್ನು ನಾವು ಮಾಡಬೇಕು. ಯಾರು? ಪುರೋಹಿತರು ಮಾತ್ರ ಅಲ್ಲ, ಎಲ್ಲರೂ ಮಾಡಿಕೋಬೇಕು. ವಿಷಯವೇ ಗೊತ್ತಿಲ್ಲದಿದ್ರೆ ನಮಸ್ಕಾರ ಎಲ್ಲಿ ಮಾಡಬೇಕು? ಹೌದಾ? ಗಾಯತ್ರ ಸಾಮದಲ್ಲಿ ಇರುವಂಥ ಪ್ರದ್ಯುಮ್ನ ಅನಿರುದ್ಧ ರೂಪಕ್ಕೆ ನಮೋ ನಮಃ, ನಮಸ್ಕಾರ ಮಾಡಿಕೊಳ್ಳಿ. ರಥಂತರ ಸಾಮದಲ್ಲಿರುವ ಪ್ರದ್ಯುಮ್ನ ರೂಪಕ್ಕೆ ನಮೋ ನಮಃ. ಬೃಹಸ್ಥ ಸಾಮ, ಅದರಲ್ಲಿರತಕ್ಕಂಥ ಪ್ರದ್ಯುಮ್ನ ಸಂಕರ್ಷಣ ರೂಪಗಳಿಗೆ ನಮೋ ನಮಃ. ನಂತರ ಭದ್ರ ಸಾಮ ಅಂತ, ಅಲ್ಲಿ ಪ್ರದ್ಯುಮ್ನ ವಾಸುದೇವ ಅಂತ ರೂಪ. ರಾಜನ ಸಾಮ ಅಂತ, ಅದು ಅದರೊಳಗೆ ಪ್ರದ್ಯುಮ್ನ ನಾರಾಯಣ ರೂಪ ನಿಂತಿದೆ. ಇಷ್ಟೆಲ್ಲ ರೂಪಗಳಿಗೆ ನಾವು ನಮಸ್ಕಾರ ಸಲ್ಲಿಸೋಣ. ಆರನೇ ವ್ಯೂಹದಲ್ಲಿ ಆ ಮಂಡಲದಲ್ಲಿ ಯಾರ್ಯಾರಿದ್ದಾರೆ ಅಂದ್ರೆ, ಛಂದಸ್ಸುಗಳಲ್ಲಿರುವ ಭಗವಂತ ಇದ್ದಾನೆ. ಹೇಗಿದ್ದಾನೆ ನೋಡಿ, ಅಲ್ಲಿ ಸಂಕರ್ಷಣ ರೂಪದಿಂದಿದ್ದಾನೆ. ಪಂಚೀಕೃತ ರೂಪ, ಹೇಗೆ ಗಾಯತ್ರಿ ಸ್ಥ ಸಂಕರ್ಷಣ ಅನಿರುದ್ಧಾತ್ಮಕ. ಗಾಯತ್ರಿ ಛಂದಸ್ಸಿನಲ್ಲಿ ಸಂಕರ್ಷಣ ರೂಪಗಳಿಂದ ತಯಾರಾದ ಅನಿರುದ್ಧ ರೂಪ, ಸಂಕರ್ಷಣ ಅನಿರುದ್ಧ. ಹಾಗೆ ಉಷ್ಣಿಕ್ಸ್ಥ ಸಂಕರ್ಷಣ ಪ್ರದ್ಯುಮ್ನಾತ್ಮಕ